ಇವಾಗ ಭೂಮಿ ನೋಡಿದ್ದೀವಿ, ಭೂಮಿ ಆದ ಮೇಲೆ ಬರೋದು ಅಂತರಿಕ್ಷ ಲೋಕ. ಅಂತರಿಕ್ಷ ಲೋಕದಲ್ಲಿ ಅಂತರಿಕ್ಷ ಲೋಕ ಎಂಬುದು ಭಗವಂತನ ಆ ಒಂದು ನಾಭಿ, ಆ ವಿರಾಟ ಮೂರ್ತಿ ಅಂತ ಒಂದು ರೂಪವನ್ನ, ಒಂದು ಪುರುಷಾಕಾರ, ವಿರಾಟ ಮೂರ್ತಿ ಎಂಬೋ ಒಂದು ಪುರುಷಾಕಾರ ಅಂದ್ರೆ ವಿರಾಟ ರೂಪವನ್ನ ದೇವರು ತಾಳ್ತಾನ. ಸೃಷ್ಟಿ ಸೃಷ್ಟಿ ಅಂದ್ರೆ ಅನೇಕ ರೀತಿಯಿಂದ ಭಗವಂತ ಸೃಷ್ಟಿ ಮಾಡುತ್ತಾನೆ. ಆ ಸೃಷ್ಟಿಯಲ್ಲಿ ಒಂದು ಅಂಶ, ಏನು, ಈ ಬ್ರಹ್ಮಾಂಡ, ನಾವು ಇರುವಂತ ಬ್ರಹ್ಮಾಂಡ. ನಾವು ಇರುವಂತ ಬ್ರಹ್ಮಾಂಡಕ್ಕೆ ಹೊರಗಡೆ ನೂ ಇದೆ. ಬ್ರಹ್ಮಾಂಡಕ್ಕೆ ಹೊರಗಡೆ ಏನಿದೆ ಅಂದ್ರೆ, ಒಂದು ಸ್ಥೂಲವಾದ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಒಂದು ಮನೆ ಕಟ್ತೀವಿ ಅಂದ್ಕೊಳ್ಳಿ. ಮನೆ ಕಟ್ಟಬೇಕಂದ್ರೆ ಆ ಮನೆಗೆ ಹೊರಗಡೆ, ಮನೆ ಕಟ್ಲಕ್ಕೆ ಮುಂಚೆ ಮನೆ ಕಟ್ಲಕ್ಕೆ ಬೇಕಾದ ಸಾಮಗ್ರಿ ಎಲ್ಲವೂ, ಮಣಲಿರತ್ತ, ಸಿಮೆಂಟ್ ಇರತ್ತ, ಆಮೇಲೆ ಕಲ್ಲುಗಳಿರತ್ತ, ಮರಗಳು ಅದು ಇದು ಎಲ್ಲ ಏನೇನೋ ಸಾಮಾನೆಲ್ಲ ಇರುತ್ತಲ್ಲ, ಅದೆಲ್ಲ ತಂದು ಹೊರಗೆ ಇಟ್ಟು ಆ ಸಿಮೆಂಟ್ ಅನ್ನ ಮಾಡಿ, ಆ ಸಿಮೆಂಟು ಕಲ್ಲು ಅದೆಲ್ಲ ಶೇಖರಣೆ ಮಾಡಿ ಆ ಮನೆಯನ್ನ ಕಟ್ಟುತ್ತಾರೆ. ಹಾಗೇನೆ ಈ ಒಂದು ಬ್ರಹ್ಮಾಂಡ, ಬ್ರಹ್ಮಾಂಡ ಕಟ್ಟಬೇಕಂದ್ರೂ ಹೊರಗೆ ಅನೇಕ, ಅದು ಬ್ರಹ್ಮಾಂಡ ಕಟ್ಟಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನ ಭಗವಂತ ಮಾಡಿದ್ದಾನೆ. ಅದಕ್ಕೆ ಅಸಂಸೃಷ್ಟ ಅಂತ ಕರೀತಾರೆ. ಅಂದ್ರೆ ಅದು ಸರಿಯಾಗಿ ಕಾಣಿಸುವಂತದ್ದಲ್ಲ, ಅಷ್ಟು ಚಂದ ಕಾಣಿಸುವಂತದ್ದಲ್ಲ, ಕಣ್ಣಿಗೆ ಕಾಣಿಸುವಂತದ್ದಲ್ಲ, ಆ ಸೃಷ್ಟಿಯನ್ನು ಹೇಳ್ತಾರೆ. ಅಂದ್ರೆ ಬ್ರಹ್ಮದೇವರನ್ನ ಹುಟ್ಟಿಸ್ತಾನೆ ದೇವರು. ಬ್ರಹ್ಮದೇವರನ್ನ ಹುಟ್ಟಿಸ್ಲಿಕ್ಕೆ ಮುಂಚೆ ಭಗವಂತ ಏನು ಮಾಡ್ತಾನಂದ್ರೆ, ಮುಕ್ತರಿಗೆಲ್ಲ ಒಂದು ವ್ಯವಸ್ಥೆ ಮಾಡಿ, ಮುಕ್ತರು ಎಲ್ಲೆಲ್ಲಿ ಹೇಗೆ ಹೇಗೆ ಯಾವ ರೀತಿಯಲ್ಲಿ ಆನಂದವನ್ನ ಅನುಭವ ಮಾಡಬಹುದು, ಹೇಗೆ ಬಳಸಬೇಕು ಎಂಬುದನ್ನ ತಾನು ಮಾಡಿ ಮಾಡಿಸ್ತಾನೆ ಅವರಲ್ಲಿ ಇದ್ದು. ಅದು ಆದ್ಮೇಲೆ ಬ್ರಹ್ಮಾಂಡದ ಸೃಷ್ಟಿಯ, ಐ ಮೀನ್ ಆ ಈ ಕಲ್ಪದ ಸೃಷ್ಟಿ ಆಗತ್ತೆ. ಬ್ರಹ್ಮದೇವನನ್ನ ಹುಟ್ಟಿಸಿ ಒಂದು 50 ವರ್ಷ, ಬ್ರಹ್ಮದೇವರಿಗೆ 50 ವರ್ಷ ಆಗೋ ತನಕ, 50 ಇಲ್ಲ ಆಕ್ಚುಲಿ 45 ವರ್ಷ ಅಂತ ತಕೊಳ್ಳಿ, 45 ವರ್ಷ ಆಗೋ ತನಕ ಈ ಬ್ರಹ್ಮಾಂಡಕ್ಕೆ ಹೊರಗಿಡುವುದೆಲ್ಲ ಸೃಷ್ಟಿ ಮಾಡಿ ಆಮೇಲೆ ಬ್ರಹ್ಮಾಂಡ ಸೃಷ್ಟಿ ಮಾಡ್ಲಕ್ಕೆ ಈ ಬ್ರಹ್ಮಾಂಡವನ್ನ ದೇವರು ಪ್ರವೇಶ ಮಾಡುತ್ತಾನೆ. ಈ ಅಂದ್ರೆ ಪ್ರವೇಶ ಮಾಡುತ್ತಾನೆ ಅಂದ್ರೆ ಒಂದು ರೂಪದಲ್ಲೇ ಇದ್ದೇ ಇದ್ದಾನೆ. ಈ ಒಂದು ವಿಶೇಷ ಆ ಕಾರ್ಯ ಮಾಡ್ಲಕ್ಕೆ ಬೇಕಾದ ರೂಪವನ್ನ ವ್ಯಕ್ತ ಮಾಡುತ್ತಾನೆ. ಅದು ಒಂದು 5 ವರ್ಷ ನಡೆಯತ್ತ. ಆಮೇಲೆ ಅಂದ್ರೆ ಬ್ರಹ್ಮದೇವರಿಗೆ 50 ವರ್ಷ ಆದ ಮೇಲೆ 51ನೇ ವರ್ಷ, 51ನೇ ವರ್ಷ ಹಗಲು ಸಮಯದಲ್ಲಿ ಈ ಬ್ರಹ್ಮಾಂಡದಿಂದ ಆ ಒಂದು ಅವನು ತನ್ನ ನಾಭಿ ಕಮಲದಿಂದ ಈ ಒಂದು 14 ಲೋಕಗಳನ್ನ ಆ ಒಂದು ಕಮಲದ ರೂಪ, ಒಂದೊಂದು ಕಮಲದ ಒಂದೊಂದು ದಳವು ಒಂದೊಂದು ಲೋಕಕ್ಕೆ ಆಶ್ರಯ ಆಯ್ತು. ಅಷ್ಟು ಕಮಲ ಅಂದ್ರೆ ಅಲ್ಲಿ ಹೊರಿ ಹೂ ಅಲ್ಲ, ಲಕ್ಷ್ಮೀದೇವಿಯೇ ಇರ್ತಾಳ. ಆ ಚತುರ್ಮುಖವನ್ನ ಪಡೆದು ಆ ಸೃಷ್ಟಿಯನ್ನ ಅವನಲ್ಲಿ ಇದ್ದು ದೇವರು ಮುಂದೆ ಮಾಡ್ತಾನೆ. ಆಗ ಆ ಚತುರ್ದಶ ಲೋಕ, ಇಲ್ಲಿ ಇರೋದೇನು ಬ್ರಹ್ಮಾಂಡದ ಒಳಗೆ ಇರುವಂತ ಈ 14 ಲೋಕಗಳು ಇರಬೇಕಂತ್ರೆ ಅದಕ್ಕೆ ಆಧಾರ ಬೇಕು. ಅಂದ್ರೆ ವಿಶೇಷವಾಗಿ ಅದನ್ನ ಧಾರಣೆ ಮಾಡಬೇಕು. ದೇವರು ಎಲ್ಲವನ್ನೂ ಧಾರಣೆ ಮಾಡಿದ್ರು, ಒಂದೊಂದು ರೂಪವನ್ನ ಜನ ಆ ಒಂದು ಯೋಗಿಗಳಿಗೆ ದೇವತೆಗಳಿಗೆ ತೋರಿಸ್ತಾನವನು. ಒಂದೇ ರೂಪದಲ್ಲಿ ಅವನು ಎಲ್ಲವೂ ಮಾಡಬಹುದು ಇದ್ರನು, ಒಂದು ರೂಪವನ್ನ ಯಾಕೆ ತಾಳ್ತಾನಂದ್ರೆ ಆ ರೂಪದಲ್ಲಿ ಅವನು ಮಾಡಿದ್ದ ವಿಶೇಷಗಳನ್ನ ಜ್ಞಾನಿಗಳು ನೋಡುತ್ತಾರೆ, ಜ್ಞಾನಿಗಳು ಬರೆದಿಡ್ತಾರೆ, ವಿಜಯದಾಸರು ಮುಂತಾದವರು ಬರೆದಿಡ್ತಾರೆ. ಅದು ಕೇಳಿ ನಾವು ನೋಡದೇ ಇರುವಂತ ವಿಷಯವನ್ನ ಗುರುಗಳ ಮೂಲಕವಾಗಿ ಕೇಳಿ ತಿಳ್ಕೊಳ್ಳೋದು. ಇದು ಹೇಗೆ ಅಂದ್ರೆ ಬದ್ರಿಗೆ ಹೋಗಿಲ್ಲ, ಏನ್ ಮಾಡೋದು, ಬದ್ರಿ ಹೋಗಿದ್ದವರು ಅದು ಹೇಳ್ತಾರೆ ಹೀಗೆ 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 ಇದೆ ಅಂದ್ರೆ ಅದು ಹೇಗೆ ಕೇಳಿ ತಿಳ್ಕೊಳ್ತೀವೋ ಹಾಗೆ ಈ ಒಂದು ವಿರಾಟ ರೂಪ ನಮ್ಮ ಕಣ್ಣಿಗೆ ಕಾಣಿಸುವಂತದ್ದಲ್ಲ, ಇದು ಜ್ಞಾನಿಗಳಿಗೆ ಮಾತ್ರ ಅದು ಗೋಚರ ಆಗತ್ತೆ. ಆ ರೂಪ ಅವನು ತಾಳ್ತಾನ. ಆ ರೂಪ ಏನು ವಿಶೇಷ ಅಂದ್ರೆ ಈ 14 ಲೋಕಗಳನ್ನ ವಿಶೇಷವಾಗಿ ಧಾರಣೆ ಮಾಡಿ ಇರ್ತಾನೆ. ಆ ವಿರಾಟ ರೂಪದಲ್ಲಿ ದೇವರು ಏನು ಮಾಡ್ತಾನ, ಅಲ್ಲೇ ವಿರಾಟ ರೂಪದಲ್ಲೇ ಆ ಪುರುಷ ರೂಪವನ್ನ ತಾಳುತ್ತಾನೆ. ಪುರುಷ ರೂಪ ಯಾಕೆ ತಾಳಿದ್ದಾನೆ ವಿರಾಟ ರೂಪದಲ್ಲಿ ಅಂದ್ರೆ, ಆ ವಿರಾಟ ರೂಪ ಮೂಲಕವಾಗಿ ಇದು ಒಳಗೆ ಇರುವಂತ ಕೆಲವು ಸೃಷ್ಟಿಗಳನ್ನ, ಅಂದ್ರೆ ತನ್ನ ಒಳಗೆ ಇಟ್ಟುಕೊಂಡು ತನ್ನ ಹೊಟ್ಟೆಯಲ್ಲಿ ಇಟ್ಟು ತಂದ ಈ ಲೋಕಗಳನ್ನ, ಲೋಕಾಧಿಪತಿಗಳನ್ನ ಮತ್ತು ಜೀವರನ್ನ ಮತ್ತು ಅವ್ರಿಗೆ ಬೇಕಾದ ಸಾಮಗ್ರಿಯನ್ನ ಎಲ್ಲವೂ ತನ್ನ ಹೊಟ್ಟೆಯೊಳಗೆ ಇಟ್ಟು ಅದನ್ನ ಎಲ್ಲವೂ ಚತುರ್ಮುಖ ಹೊಟ್ಟೆಯಲ್ಲಿ ಇಟ್ಟು ಚತುರ್ಮುಖ ದೇಹದಲ್ಲಿ ಎಲ್ಲವೂ ಹಾಕಿ ಈ ಬ್ರಹ್ಮಾಂಡದಲ್ಲಿ ಇದ್ದು ಈ ಬ್ರಹ್ಮಾಂಡದಲ್ಲಿ ಫಸ್ಟ್ ಚತುರ್ಮುಖವನ್ನ ಹೊರಗೆ ತಂದು ಅವನಲ್ಲಿ ಇರುವಂತ ಪ್ರತಿ ಒಂದೊಂದನ್ನು ಹೊರಗೆ ಹಾಕ್ತಾನೆ. ಹಾಕುವಾಗ ಅದಕ್ಕೆ ಬೇಕಾದ ಒಂದು ಆ ಒಂದು ಹೇಗೆ ಒಂದು ಗಿಡ ಬೆಳಿಬೇಕಂದ್ರೆ ಏನ್ ಮಾಡ್ತೀವಿ, ಆ ಗಿಡ ಬೆಳಿಬೇಕಂದ್ರ ಮಣ್ಣು ಹಾಕಿ, ಮಣ್ಣು ನೀರು ಇದೆಲ್ಲ ಹೇಗೆ ಹಾಕ್ತೀವೋ ಹಾಗೇನೆ ಇದೆಲ್ಲ ಚೆಂದಾಗಿ ಬೆಳೆದು ಎಲ್ಲ ಆಗಬೇಕು ಅಂದ್ರ ಅದಕ್ಕೆ ಬೇಕಾದ್ರ ಈ ತ್ರಿಗುಣಗಳು ಪಂಚಭೂತಗಳು ಇದೆಲ್ಲ ಸರಿಯಾಗಿ ಹಾಕಿ ಹೊರಗೆ ತರ್ತಾನೆ. ಸೊ ಆ ಪುರುಷ ರೂಪದಿಂದ ಹೊರಗೆ ತರ್ತಾನಂದ್ರೆ ಅದಕ್ಕೆ ಅದು ಎರಡನ್ನೂ ಸೇರಿಸಿ ನಾವು ವಿರಾಟ ಪುರುಷ ಅಂತ ಅಂದ್ರೆ ಪುರುಷ ಅಂದ್ರೆ ಏನು, ಒಂದು ಪುರುಷ ಆಕಾರ. ಪುರುಷನಿಗೆ ಆಕಾರ ಹೇಗಿರುತ್ತೆ, ಪುರುಷ ಅಂದ್ರೆ ಗಂಡಸು ಅಂತಿಲ್ಲ, ಪುರುಷ ಅಂದ್ರೆ ಪೂರ್ಣವಾಗಿ ಇರುವಂತ ಮಾನುಷ ದೇಹ ಅಂತ ಅರ್ಥ, ಯೋಚನೆ ಮಾಡ್ಲಿಕ್ಕೆ ಶಕ್ತಿ ಸಾಮರ್ಥ್ಯ ಇರುವಂತ ದೇಹ ಅಂತ ಅರ್ಥ. ಈ ಒಂದು ಪುರುಷ ರೂಪ ಅಂದ್ರೆ ಒಂದು ತಲೆ ಇರುತ್ತೆ, ಕಾಲಿರುತ್ತೆ, ಕೈ ಇರುತ್ತೆ, ಆಮೇಲೆ ಪಾದ ಇರುತ್ತೆ, ಜಾನು ಇರುತ್ತೆ, ಜಂಗಮ ಇರುತ್ತೆ, ಸೊ ಹೀಗಿರುತ್ತೆ. ಸೊ ಆಕಾರವನ್ನ ಅವನು ತಾಳ್ತಾನೆ ಅಂದ್ರೆ ಅವನಲ್ಲಿ ಯಾವತ್ತು ಈ ಒಂದು ರೂಪ ಇದೇ ಇದೆ, ಪುರುಷ ರೂಪ ಇದೆ, ಅದನ್ನ ವ್ಯಕ್ತ ಮಾಡುತ್ತಾನೆ. ಆ ವ್ಯಕ್ತ ಅಲ್ಲಿಂದ ಒಂದೊಂದು ಆಶ್ರಿತವಾಗಿರ್ತದೆ, ಒಂದೊಂದು ರೂಪವು ಒಂದೊಂದು ಲೋಕವು ಹೇಗೆ ನಿಂತಿದ, ಹೇಗೆ ಕೆಲಸ ಮಾಡ್ತಾ ಇದೆ ಅಂದ್ರೆ ಈ ಒಂದು ವಿರಾಟ ರೂಪ ಅದನ್ನ ಧಾರಣೆ ಮಾಡಿ ಆ ಒಂದು ಅಲ್ಲಲ್ಲಿ ನಡೆಯುವಂತ ಕಾರ್ಯಗಳಕ್ಕೆ ಒಂದು ಆಶ್ರಯಭೂತವಾಗಿರುತ್ತೆ ವಿರಾಟ ಪುರುಷ ಅಂತ ಅದಕ್ಕೆ ಕರೀತಾರೆ. ಸೊ ಅದನ್ನ ನೋಡ್ತಾ ಬಂದಾಗ ಆ ವಿರಾಟನ ಜಗನ ಪ್ರದೇಶ ಅಂದ್ರೆ ಕಟಿ ಪ್ರದೇಶ ತನಕ ನಾವು ನೋಡಿದ್ದೀವಿ. ಕಟಿ ಆದ ಮೇಲೆ ನೆಕ್ಸ್ಟ್ ಬರೋದು ನಾಭಿ, ನಾಭಿ ಭಾಗ, ದೇವರ ನಾಭಿ ಭಾಗ. ಈ ನಾಭಿಯಲ್ಲಿ ಏನಿದೆ ಅಂದ್ರೆ ಈ ನಾಭಿ ಭಾಗದಲ್ಲಿ ಆ ಒಂದು ಅಂತರಿಕ್ಷ ಇದೆ. ಅಂತರಿಕ್ಷ ಅಂದ್ರೆ ಏನು, ಅಂತರಿಕ್ಷ ಅಂದ್ರೆ ಈ ಪಕ್ಷಿಗಳು ಏರೋಪ್ಲೇನ್ ಎಲ್ಲ ಹೋಗುತ್ತಲ್ಲ ಅದೇ ಪಕ್ಷಿಗಳೆಲ್ಲ ಹಾರಾಡುವಂತ ಆ ಒಂದು ಜಾಗೆಗೆ ಅಂತರಿಕ್ಷ ಅಂತ ಕರೀತಾರೆ. ಆ ಅಂತರಿಕ್ಷ ಪೂರ್ತಿ ಅಂತರಿಕ್ಷವೂ ನಿಂತಿರಬೇಕಲ್ಲ, ಅದು ನಮ್ಮ ಮೇಲೆ ಬೀಳೋದಿಲ್ಲ, ಅದು ಎಲ್ಲೋ ಹೊರಟೋಗೋದು ಇಲ್ಲ, ಅಲ್ಲಿ ಇದ್ದು ಪಕ್ಷಿಗಳಿಗೆ ಆಧಾರ. ಪಕ್ಷಿಗಳು ಹಾರುತ್ತಂದ್ರೆ ಏನು, ಹೇಗೆ ಹಾರಲಿಕ್ಕೆ ಸಾಧ್ಯ, ಅಲ್ಲಿ ಹೇಗೆ ನಿಂತಿದ ಪಕ್ಷಿಗಳೆಲ್ಲ ಹೇಗೆ ಹೋಗುತ್ತದಲ್ಲ ಅಂದ್ರೆ ಅದಕ್ಕೊಂದು ಟೆಕ್ನಾಲಜಿ ಅದೆಲ್ಲ ಹೇಳ್ತಾರೆ ಸೈನ್ಸ್ಲಿ. ಅದು ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂದ್ರೆ ಈ ಭಗವಂತನ ಆ ನಾಭಿ ದೇಶದಿಂದ ಅದು ಆಗಿದೆ ಅಂತ ಹೇಳ್ತಾರೆ. ಅದು ಮಾತ್ರ ಇಲ್ಲ, ಅಲ್ಲಿ ದಿಕ್ಕುಗಳು, ದಿಕ್ಪಾಲಕರು ಎಲ್ಲವೂ ಇರ್ತಾರೆ ಅಂತ ಹೇಳ್ತಾರೆ. ಅದು ಮಾತ್ರ ಇಲ್ಲ, ಇಲ್ಲಿ ವಿಶೇಷವಾಗಿ ಇಲ್ಲಿ ಹೇಳುವಂತದ್ದು ಏನು ಅಂದ್ರೆ ಇಲ್ಲಿ ಈ ಒಂದು ಅಂತರಿಕ್ಷ ಪ್ರದೇಶಕ್ಕೆ ವಿಶೇಷವಾಗಿ ಆಧಾರವಾಗಿ ಅಂತರಿಕ್ಷ ಪ್ರದೇಶ ಮಾತ್ರ ಇಲ್ಲ, ಅದಕ್ಕೆ ಮೇಲೆ ಇರುವಂತಹ ನಕ್ಷತ್ರ ಮಂಡಲ, ಆಮೇಲೆ ಗ್ರಹಗಳು ಎಲ್ಲದಕ್ಕೇನು ಅಲ್ಲಿ ಎಲ್ಲ ಸಂಚಾರ ಆಗ್ತಾ ಇರುತ್ತಲ್ಲ, ಆ ಇಡೀ ಆ ಒಳಗೆ ಭೂತಾಕಾಶ ಅಂತಾನೆ ತಗೋಬಹುದು ನಾವು ಇದನ್ನ. ಭೂತಾಕಾಶವನ್ನ ಅದಕ್ಕೆ ಆಧಾರವಾಗಿ ಇಲ್ಲೇ ಶಿಂಶುಮಾರರ ರೂಪವು ಇಲ್ಲಿಂದೇ ಶುರು ಆಗತ್ತೆ ಅಂತ ಹೇಳ್ತಾರೆ. ಇಲ್ಲಿಂದ ತಲೆ ಕೆಳಗಾಗಿದ್ದು ಇಲ್ಲಿಂದ ಅಂದ್ರೆ ಈ ಭೂಮಿಯಲ್ಲಿ ಮೇರು ಅಂತ ಹೇಳಿದ್ದೀವಿ ನಾವು, ಮೇರುನೇ ಅಲ್ಲಿ ಸೆಂಟರ್ ಆಗಿ ಇದೆ ಅಂತ, ನಟ್ಟ ನಡುವಲ್ಲಿ ಇದೆ ಅಂತ ಹೇಳಿದ್ದೀವಿ. ಆ ಮೇರು ಎಷ್ಟು ಎತ್ತರ ಇದೆ ಅಂದ್ರೆ ಲಕ್ಷ ಯೋಜನ ಅಂತ ಹೇಳ್ತಾರೆ, ಅದಕ್ಕೆ ಅಷ್ಟು ಎತ್ತರ ಇರೋದು ಅದು ಆಲ್ಮೋಸ್ಟ್ ಅಂತರಿಕ್ಷ ತನಕ ಹೋಗತ್ತಂತೆ. ಅಂದ್ರೆ ಮೇರುವಿನ ತುದಿಯಿಂದ ಅಂತರಿಕ್ಷ ಸ್ಟಾರ್ಟ್ ಆಗತ್ತಂತ ನಾವು ಹೇಳ್ಬೋದು. ಆ ಒಂದು ಅಂತರಿಕ್ಷ ಅಲ್ಲಿಂದ ಆ ಶಿಂಶುಮಾರ ರೂಪ ತಲೆ ಕೀಳಾಗಿ ಇದ್ದು ಅಲ್ಲಿ ಇದ್ದಾನೆ. ಅವನು ಒಂದು ಆಧಾರಭೂತವಾಗಿದ್ದಾನೆ. ಅಂದ್ರೆ ನಾಭಿ ದೇಶ ಅಂತ ಹೇಳ್ತೀರಾ, ಶಿಂಶುಮಾರ ಅಂತ ಹೇಳ್ತೀರಲ್ಲ, ಅಂದ್ರೆ ಈ ನಾಭಿ ಪ್ರದೇಶ ಇಡೀ ಒಂದು ಅಂತರಿಕ್ಷಕ್ಕೆ ಆಧಾರವಾಗಿರುವಂತ ಆಧಾರ ರೂಪವಾಗಿದ್ದರೆ ಶಿಂಶುಮಾರ ರೂಪ ಬಂದು ಆ ಒಂದು ಚೇಷ್ಟಕ ರೂಪ ಅಂತ ಹೇಳ್ತಾರೆ. ಚೇಷ್ಟಕ ರೂಪ, ಪ್ರೇರಕ ರೂಪ ಅಂದ್ರೆ ಅಲ್ಲಿ ಇರುವಂತ ಗ್ರಹ ಗೋಳಕ ಇರೋದು ಒಂದು ಧಾರಕವಾಗಿ ಇರೋದೊಂದು ನಾಭಿ ಈ ಶಿಂಶುಮಾರ ರೂಪ. ಅದು ಮಾತ್ರ ಅಲ್ಲ, ಪ್ರತಿ ಗ್ರಹಗಳು ಗೋಳಕಗಳು ಮತ್ತು ಈ ನಕ್ಷತ್ರಗಳು ಇದು ಎಲ್ಲವೂ ಈ ಭೂಮಿ ಎಲ್ಲವೂ ತಿರುಗಲಿಕ್ಕೆ ಒಂದು ಆಕ್ಸಿಸ್ ಪಾಯಿಂಟ್ ತರ ಇದ್ದು ಆ ಪ್ರತಿ ಒಂದು ಸರಿಯಾಗಿ ತಿರುಗಬೇಕು. ಅದು ಆಯಾ ಆರ್ಬಿಟ್ ಅಂತ ಹೇಳ್ತೀವಿ, ಅದು ಡ್ಯಾಶ್ ಆಗದಂತೆ ಅದಿಗೆ ತನಗೆ ತಾನು ಆ ಒಂದು ಒಂದು ಆರ್ಬಿಟ್ ಆ ಒಂದು ಸುತ್ತು ಅದು ಇರಬೇಕು, ಅದು ಒಂದೊಂದು ಡ್ಯಾಶ್ ಆಗದಂತೆ ತಿರುಗುತ್ತಾ ಇರಬೇಕು, ಎಲಿಪ್ಟಿಕಲ್ ಆಗ ತಿರುಗುತ್ತಾ ಅಂತ ಹೇಳ್ತಾರೆ, ಅದೆಲ್ಲವೂ ಮಾಡಬೇಕು. ಈ ಕ್ರಿಯೆಗಳನ್ನ ಶಿಂಶುಮಾರ ರೂಪ ಅಂದ್ರೆ ಅಲ್ಲಿ ಆಧಾರ ಮಾತ್ರ ಅಲ್ಲ, ಆಧಾರ ನಾಭಿ ಪ್ರದೇಶ, ವಿರಾಟ ರೂಪನ ವಿರಾಟ ಪುರುಷನ ನಾಭಿ ಆಧಾರವಾಗಿದ ಪೋಷಕವಾಗಿದ್ರೆ ಈ ಒಂದು ಶಿಂಶುಮಾರ ರೂಪ ಆ ಚೇಷ್ಟೆಗಳನ್ನ ವ್ಯಾಪಾರಗಳನ್ನ ಅದು ಮಾಡಿಸ್ತಾ ಇರುತ್ತೆ. ಶಿಂಶುಮಾರ ರೂಪ ಇಲ್ಲೇ ಇದೆ ಅಂತ ಹೇಳ್ತಾರೆ. ಈ ಶಿಂಶುಮಾರ ರೂಪದ ವರ್ಣನೆಯನ್ನು ಕೊಟ್ಟಿದ್ದಾರೆ, ಇದನ್ನ ನಾವು ಪ್ರತ್ಯೇಕವಾಗಿ ಅದನ್ನ ನೋಡಿದ್ದೀವಿ, ಸೊ ಅದಕ್ಕೆ ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ವಿಶೇಷ, ಈ ಪ್ರದೇಶದಲ್ಲಿ ಏನು ವಿಶೇಷ ಅಂದ್ರೆ ಈ ಪ್ರದೇಶಕ್ಕೆ ಒಂದು ಒಂದು ಅಭಿಮಾನಿ, ಒಂದೊಂದು ಪ್ರದೇಶಕ್ಕೇನು ಒಂದೊಂದು ಲೋಕಾಭಿಮಾನಿ ದೇವತೆಗಳು, ಲೋಕ ಅಭಿಮಾನಿ ದೇವತೆಗಳು ಅಂತ ಬರ್ತಾರೆ. ನಾವು ಭೂಮಿಗೆ ತಗೊಂಡಾಗೆ ಕೆಳಗಿನ ಲೋಕಗಳು ಅಷ್ಟು ನಾವು ಸ್ಪಷ್ಟವಾಗಿ ಅದನ್ನ ನಾವು ಗಣನೆಯಲ್ಲಿ ಪರಿಗಣನೆ ಮಾಡೋದಿಲ್ಲ. ಯಾಕೆಂದ್ರೆ ನಾವು ಊರ್ಧ್ವ ಮುಖವಾಗಿ ಹೋಗಬೇಕು, ಅದನ್ನ ನಾವು ತಿಳ್ಕೋಬೇಕು, ಕೆಳಗೆ ನಾವು ಸಾಧನೆಯನ್ನು ಮಾಡೋದಿಲ್ಲ. ಸೊ ಇಲ್ಲಿ ನಾವು ತಿಳ್ಕೋಬೇಕು, ನಮ್ಮ ಮೇಲೆ ಇರುವಂತ ಲೋಕಗಳಿಗೆ ನಾವು ಹೋಗೇ ಹೋಗ್ತೀವಿ, ದೇಹ ಬಿಟ್ಟು ಹೋದಾಗಲೂ ಹೋಗ್ತೀವಿ, ಮುಕ್ತಿಗೆ ಹೋಗೋವಾಗ ಮಾರ್ಗ ಅಂತ ಬರೋವಾಗ ಅಲ್ಲಿನೂ ಹೋಗ್ತೀವಿ ನಾವು, ಅದನ್ನ ಇಲ್ಲಿ ಹೇಳ್ತಾ ಬಂದಿದ್ದಾರೆ. ಆ ಒಂದು ಭೂ ಪ್ರದೇಶಕ್ಕೆ ಸ್ವಯಂಭೂನು ಲೋಕಾಧಿಪತಿಯಾಗಿದ್ದಾನೆ. ಅವನು ವಿಶೇಷವಾಗಿ ನೀಲವರ್ಣದ ಅನಿರುದ್ಧನನ್ನ ವಿಶೇಷವಾಗಿ ಅವರು ಅನಿರುದ್ಧ ದೇವರು ನಿಯಾಮಕರಾಗಿದ್ದಾರೆ. ಸ್ವಯಂಭೂ ಅಮನು ಅನೇಕ ರೂಪಗಳು, ಯಜ್ಞ ರೂಪನಾದಂತ ಭಗವಂತನನ್ನ ವರಾಹ ರೂಪನ ನೀಲ ವರಾಹ ರೂಪನಾದಂತ ವರಾಹನ್ನ ಪೂಜೆ ಮಾಡೋದು, ಅವರು ಪೂಜ್ಯ ದೇವತಾ ಒಂದು. ಆಮೇಲೆ ಇಡೀ ಪ್ರದೇಶಕ್ಕೆ ನಿಯಾಮಕ ರೂಪವಾಗಿ ಅನಿರುದ್ಧ ನಿಂತಿದ್ದಾನೆ ಅಂತ ನೋಡಿದ್ದೀವಿ. ಇವ ಅಂತರಿಕ್ಷ ಬಂದಾಗ ಇಲ್ಲಿ ಯಾರು ಅಭಿಮಾನಿ, ಈ ಇಡೀ ಲೋಕವನ್ನ ನಿರ್ವಾಹ ಮಾಡುವಂತ ಅಭಿಮಾನಿತ್ವ ಯಾರಿಗೆ ಇದೆ ಅಂದ್ರೆ ನಮ್ಗೆ ಸಾಕ್ಷಾತ್ ಆಗಿ ನಮ್ಮ ಗಣಪತಿಗೆ. ಗಣಪತಿ ಅಂತರಿಕ್ಷ ಆಕಾಶ ಅಂತ ಹೇಳ್ತೀವಲ್ಲ, ಆ ಒಂದು ಭೂತಾಕಾಶ, ಈ ಭೂತಾಕಾಶದ ಅಭಿಮಾನಿಯಾಗಿ ಗಣಪತಿ ಇದ್ದಾರೆ. ಈ ಗಣಪತಿ ಯಾರನ್ನ ಪೂಜೆ ಮಾಡ್ತಾರೆ, ಎರಡು ವಿಷಯಗಳು ಕನ್ಫ್ಯೂಸ್ ಆಗಬಾರ್ದು. ಒಂದು, ಅವರು ಈ ಒಂದು ಗಣಪತಿ ಈ ಅಭಿಮಾನಿತ್ವವನ್ನ ಮಾಡಬೇಕಂದ್ರೆ ಅವ್ರಿಗೆ ಎಲ್ಲಿಂದ ಶಕ್ತಿ ಬರುತ್ತೆ, ಯಾರು ಈ ಶಕ್ತಿಯನ್ನ ಕೊಡ್ತಾರೆ, ಅದಕ್ಕೆ ಅವ್ರು ಏನು ಮಾಡ್ತಾರಂದ್ರೆ ಸದಾ ಅವರು ಒಂದು ರೂಪ, ದೇವರ ಅನಂತ ರೂಪಗಳಿದ್ರೂ ಅಲ್ಲಿ ಒಂದು ವಿಶೇಷ ರೂಪವನ್ನ ಅವರು ಅನೇಕ ವಿಶೇಷ ರೂಪಗಳನ್ನ ಸ್ಮರಣೆ ಮಾಡಿದ್ರು ಈ ಕೆಲಸ ಮಾಡ್ಲಿಕ್ಕೆ. ಯಾವ ಕೆಲಸ? ಈ ಅಂತರಿಕ್ಷ ಲೋಕವನ್ನ ಅದನ್ನ ನಿರ್ವಾಹ ಮಾಡ್ಲಿಕ್ಕೆ ತಾಕತ್ತು ಬೇಕು, ಆ ತಾಕತ್ತನ್ನ ಪಡೆಯಲಕ್ಕೆ ಒಂದು ರೂಪವನ್ನ ಅವರು ಉಪಾಸನೆ ಮಾಡ್ತಾರೆ. ಇನ್ನೊಂದು ಮಾಡ್ಬೇಕಂದ್ರೆ ಇನ್ನೊಂದು ವಿಶೇಷ, ಒಂದೊಂದಕ್ಕೆ ಒಂದು ವಿಶೇಷ ರೂಪ. ಇಲ್ಲಿ ವಿಶೇಷ ರೂಪವಾಗಿ ವಿಶ್ವಾಂಬರನನ್ನ, ವಿಶ್ವಾಂಬರ ಮೂರ್ತಿಯನ್ನ, ಯಾಕೆಂದ್ರೆ ಎಲ್ಲವೂ ಅಂಬ ಆಕಾಶ ಎಲ್ಲವೂ ಅದನ್ನ ವಹನ ಮಾಡಿ ಅಲ್ಲಿ ಕಾರ್ಯಗಳು ಮಾಡಬೇಕು, ಅದಕ್ಕೆ ವಿಶ್ವಾಂಬರನನ್ನ ವಿಶೇಷವಾಗಿ ಧ್ಯಾನ ಮಾಡುತ್ತಾರೆ. ಸೊ ಇದು ಅವರ ಪೂಜೆ ಮಾಡುವಂತ ರೂಪ. ಈ ಪೂಜೆಗೆ ಒಲಿದು ಇಡೀ ಒಂದು ಈ ಅಂತರಿಕ್ಷವನ್ನ ನಿಯಮನ ಮಾಡುತ್ತಾರೆ. ನಿಯಾಮಕ ರೂಪ ಬೇರೆ, ಗಣಪತಿಗೆ ತಾಕತ್ತು ಕೊಟ್ಟ ರೂಪ ಒಂದಾದ್ರೆ ಇನ್ನೊಂದು ರೂಪದಿಂದ ಇಡೀ ಒಂದು ಆ ಒಂದು ಆಕಾಶ ಭೂತಾಕಾಶವನ್ನ ನಿಯಮನ ಮಾಡಲಿಕ್ಕೆ ಅವರು ಆ ಪ್ರದ್ಯುಮ್ನ ರೂಪವನ್ನ ತಾಳ್ತಾರಂತೆ. ವಿಶೇಷವಾಗಿ ಇಲ್ಲಿ ಪ್ರದ್ಯುಮ್ನನ್ನ ಹೇಳ್ತಾರೆ, ಈ ಅನಿರುದ್ಧ ಪ್ರದ್ಯುಮ್ನ ಹೀಗೆ ಬರ್ತ ಅನಿರುದ್ಧದ ಮೇಲೆ ಇಲ್ಲಿ ನಾಭಿ ಪ್ರದೇಶದಲ್ಲಿ ಪ್ರದ್ಯುಮ್ನ. ಇಲ್ಲಿ ಒಂದೊಂದು ಇಲ್ಲಿ ನಾಭಿ ನಡೆದಾಗ ಈ ನಾಭಿ ಲೋಕದಲ್ಲಿನೂ ಗಣಪತಿ ಒಬ್ಬರೇ ಇದ್ದಾರೆ ಅಂತ ಅರ್ಥಲ್ಲ, ಗಣಪತಿಗೆ ಆ ಪೋಸ್ಟ್ ಕೊಟ್ಟಿದ್ದಾರೆ, ಆ ಅಧಿಕಾರವನ್ನ ಕೊಟ್ಟಿದ್ದಾರೆ ಅವರು. ಉಳಿದವರು ಯಾರಿದ್ದಾರೆ ಅಂದ್ರೆ ಸಪ್ತ ಮರುತುಗಳು ಇರ್ತಾರಂತೆ. ಒಂದೊಂದು ಜಾಗೆಯನ್ನು ಭೂಮಿಯಲ್ಲಿನೂ ಸಪ್ತ ಮರುತುಗಳು ಇರ್ತಾರೆ, ಅಂದ್ರೆ 49 ಮರುತುಗಳು ಇದ್ರೂ 7 ಮರುತುಗಳಿಗೆ ವಿಶೇಷವಾಗಿ ಆ ಒಂದು ಪ್ರದೇಶದಲ್ಲಿ ವಿಶೇಷವಾದ ಅವರ ಅವರು ಮಾಡುವಂತ ಕೆಲಸಗಳು ಜಾಸ್ತಿಯಾಗಿ ಅಲ್ಲಿ ಇರುತ್ತೆ. ಹಾಗೇನೆ ಈ ಅಂತರಿಕ್ಷದಲ್ಲಿನೂ ಇನ್ನೊಂದು ಸೆಟ್ ಆಫ್ 7 ಮರುತುಗಳು ಇಲ್ಲಿ ವಿಶೇಷವಾಗಿ ಇಲ್ಲಿ ಕೆಲಸ ಮಾಡ್ತಾರೆ. ಅದು ಮಾತ್ರ ಇಲ್ಲ, ಇಲ್ಲಿ ಯಾರನ್ನ ಹೇಳ್ತಾರಂದ್ರೆ ಕೃಷ್ಣನ ಷಣ್ಮಹಿಷಿಯರು ಅಂತ ನಾವು ಹೇಳ್ತಿಲ್ಲ, ಕೃಷ್ಣನ ಷಣ್ಮಹಿಷಿಯರು ಈ ಲೋಕದಲ್ಲಿ ಇರ್ತಾರಂತೆ. ಯಾಕೆ ಇದ್ದು ಏನು ಮಾಡ್ತಾರಂದ್ರೆ ದೇವರಲ್ಲಿ ಅವರನ್ನ ನಾವು ಚಿಂತನೆ ಮಾಡಬೇಕು. ಯಾಕೆ ಅಂದ್ರೆ ಈ ದೇವಿಯರು ಷಣ್ಮಹಿಷಿಯರು ಇದ್ದಾರಲ್ಲ, ಈ ದೇವಿಯರು ನಮಗೆ ಇವರನ್ನ ನಾವು ಚಿಂತನೆ ಮಾಡಿದ್ದಾಗೆ ಇವರು ನಮಗೆ ದೇವರಲ್ಲಿ ಒಂಬತ್ತು ರೀತಿಯಾದ ನಾವ ಶ್ರವಣ ಸ್ಮರಣಂ ಅಂತ ಹೇಳ್ತೀವಲ್ಲ ನವವಿಧ ಭಕ್ತಿ, ಎಲ್ಲರಿಗೇನೂ ಅದು ಬೇಕಾದ ನವವಿಧ ಭಕ್ತಿ ಎಲ್ಲರಿಗೇನೋ ಬೇಕು. ಆಯಾ ಕೆಲವರಿಗೆ ಒಂದು ಜಾಸ್ತಿ ಇರುತ್ತೆ, ಇನ್ನೊಂದು ಕೆಲವರಿಗೆ ಅರ್ಚನೆ ಪೂಜನೆ ಮಾಡೋದಲ್ಲಿ ಇರುತ್ತೆ, ಇಲ್ಲ ಕೆಲವರಿಗೆ ಕೀರ್ತನೆ ಮಾಡೋದಲ್ಲಿ ಇರುತ್ತೆ, ಕೆಲವರಿಗೆ ಶ್ರವಣ ಮಾಡೋದಲ್ಲಿ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಕಡಿಮೆ ಹೆಚ್ಚು ಕಡಿಮೆ ಇರುತ್ತೆ ಹೊತ್ತು ಎಲ್ಲರಿಗೇನು ಈ ನವವಿಧ ಭಕ್ತಿಯನ್ನೂ ಬೇಕಾಗೇ ಇರುತ್ತೆ. ಅದಕ್ಕೆ ವಿಶೇಷವಾಗಿ ಈ ಷಣ್ಮಹಿಷಿಯರು ಅನುಗ್ರಹ ಮಾಡ್ತಾರಂತ ಪುರಾಣಾಂತರದಲ್ಲಿ ಬಂದಿದ್ದನ್ನ ಹೇಳ್ತಾರ. ಸೊ ಹೀಗೆ ಈ ಒಂದು ನಾಭಿಮಂಡಲ ಆಗತ್ತೆ. ಈ ನಾಭಿ ಆದ ಮೇಲೆ ನೆಕ್ಸ್ಟ್ ಬರೋದು ನಾಭಿ ಪ್ರದೇಶಕ್ಕೆ ಅಂತರಿಕ್ಷಕ್ಕೆ ಆಧಾರ ಭಗವಂತನ ನಾಭಿ ಆಧಾರವಾಗಿದೆ. ಅಲ್ಲಿ ಪೂರ್ವ ಭಗವಂತನ ನಾಭಿ ತುಂಬಿದಂತ, ಅಲ್ಲಿ ಪೂರ್ವವೂ ಆ ರೂಪದಿಂದ ಅವನು ಇರ್ತಾನೆ. ಅದಕ್ಕಿಂತ ಭಿನ್ನನಾಗಿ ಇರ್ತಾನೆ ಅವನು, ವಿಶೇಷವಾಗಿ ಭಿನ್ನನಾಗೆ ಆ ಒಂದು ಇದ್ದಾನೆ ನಾಭಿ ಸ್ಥಾನದಲ್ಲಿ. ಆ ಒಂದು ಅಂತರಿಕ್ಷ ಆದ ಮೇಲೆ ನೆಕ್ಸ್ಟ್ ಬರೋದು ಸ್ವರ್ಲೋಕ ಅಂತ, ಸುರಲೋಕ ಅಂತಾನು ಕರೀತಾರೆ. ಆ ಸ್ವರ್ಗಲೋಕ ಅಂತಾನು ಹೇಳ್ತೀವಿ, ಇಲ್ಲಿ ಸುರಲೋಕ ಅಂತ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಸ್ವರ್ಗದಲ್ಲಿ ಅನೇಕ ವೆರೈಟೀಸ್ ಇರುತ್ತೆ ಅಂತ ಹೇಳ್ತಾರೆ. ನಾವೆಲ್ಲ ಹೋಗೋ ಸ್ವರ್ಗದಲ್ಲಿ ಅಲ್ಲಿ ಇಂದ್ರ ಮುಂತಾದ ದೇವತೆಗಳೆಲ್ಲ ಅಲ್ಲಿ ಕೂತ್ಕೊಂಡಿರೋದಲ್ಲ, ಅಲ್ಲಿ ಭೋಗಗಳು ಅದು ಇದು ಸಿಕ್ಕುವಂತ ಒಂದು ಸಣ್ಣ ಪುಟ್ಟ ಸ್ವರ್ಗ, ಆ ಸ್ವರ್ಗದ ಒಂದು ಭಾಗಕ್ಕೆ ಹೋಗಿ ನಾವು ಬರ್ತೀವಿ ಹೊರತು ನಿಜವಾಗೂ ಆ ಒಂದು ಇಂದ್ರನೇ ಇಂದ್ರ ಶಚಿಪತಿಯಾಗಿ ಅವನು ಸಹಸ್ರಾಕ್ಷನಾಗಿ ಕೂತು ತನ್ನ ಆ ಒಂದು ದೇವತೆಗಳು ಸಹಿತವಾಗ ಅವನಿರುವಂತ ಸಭಾಮಂಟಪ ಅಲ್ಲಿಲ್ಲ ನಾವು ಹೋಗಿ ಅದೆಲ್ಲ ಅಲ್ಲಿ ಕೂತು ಮಾಡೋ ಕೆಲಸ ನಮ್ಗೆ ಇಲ್ಲವೇ ಇಲ್ಲ. ಸೊ ಇಲ್ಲಿ ಹೇಳುವಂತದ್ದು ಆ ಶಚಿಪತಿ ಇಂದ್ರ ಇರುವಂತ ಅಮರಾವತಿ ಪಟ್ಟಣ ಅಂತ ಹೇಳ್ತಾರೆ, ಅದನ್ನ ಮುಖ್ಯವಾಗಿ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ಉಳಿದ ಭಾಗಗಳನ್ನು ನಾವು ಸೇರಿಸ್ಕೋಬಹುದು. ಸ್ವರ್ಗ ಅಂಬುದು ದೊಡ್ಡ ಒಂದು ಪ್ರದೇಶ, ದೇವತೆಗಳು ಸಾಕಷ್ಟಾಗಿ ಅಲ್ಲಿ ಒಂದು ಅಂಶದಿಂದ ಒಂದು ರೂಪದಿಂದ ಅಲ್ಲಿ ಇರ್ತಾರೆ. ಈ ಸ್ವರ್ಗಲೋಕವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಸ್ವರ್ಗಲೋಕದಲ್ಲಿ ಏನು ವಿಶೇಷ, ಸ್ವರ್ಗಲೋಕದಲ್ಲಿ ಏನು ವಿಶೇಷ ಅಂದ್ರೆ ಇಲ್ಲಿ ಅವನು ಯಾರನ್ನ ಸ್ವರ್ಗಲೋಕಕ್ಕೆ ಆಧಾರವಾಗಿ ಇರೋದು ಯಾವುದು ಅಂದ್ರೆ ದೇವರ ಹೃದಯ ಸ್ಥಾನ ಸ್ವರ್ಗಕ್ಕೆ ಆಧಾರ ಅಂತ. ಯಾಕೆ ಅಂದ್ರೆ ಅಲ್ಲೇ ಎಲ್ಲ ತಾತ್ವಿಕ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ಇಂದ್ರ ಮುಂತಾದವರೆಲ್ಲ ವಿಶೇಷವಾಗಿ ದೇವತೆಗಳು ಇರ್ತಾರೆ. ಅದಕ್ಕೆ ಅವರಿಗೆ ದೇವರಿಗೆ ತುಂಬಾ ಅತ್ಯಂತ ಪ್ರಿಯವಾದದ್ದು. ಸೊ ಅಲ್ಲಿ ದೇವರವರನ್ನ ಧರಿಸಿದ್ದಾನೆ. ಈ ಇಂದ್ರ ಮೂರು ಲೋಕವನ್ನು ಆಳ್ತಾನೆ. ಇಂದ್ರ ಪದವಿಯಲ್ಲಿ ಇರುವಂತಹ ಶಚಿಪತಿಯಿಂದ ಈ ಕಾಲಕ್ಕೆ ಒಂದು ಮನ್ವಂತರಕ್ಕೆ ಅವನು ಇಂದ್ರನಾಗಿದ್ದಾನೆ. ಒಂದೊಂದು ಮನ್ವಂತರಕ್ಕೆ ಒಂದೊಂದು ಇಂದ್ರರು ಇರ್ತಾರೆ ಹೊರತು ಅಭಿಮಾನಿ ದೇವತೆಯಾಗಿರುವವನು ಶಚಿಪತಿ ಇಂದ್ರ ಒಬ್ಬನೇ. ಉಳಿದವರು ಬರೀ ಲೋಕಗಳನ್ನ ನಿಯಮನ ಮಾಡಿ ಇರ್ತಾನೆ, ಅಭಿಮಾನಿತ್ವ ಅದನ್ನ ನಡೆಸಲಿಕ್ಕೆ ಇರ್ತಾರಷ್ಟೇ. ಇಲ್ಲಿ ಆ ಇಂದ್ರ ಯಾವ ರೂಪವನ್ನ ಚಿಂತನೆ ಮಾಡ್ತಾನೆ, ಪೂಜೆ ಮಾಡೋದು, ಇಲ್ಲಿನ ಎರಡೆರಡು ಬರುತ್ತೆ. ಒಂದು ಪೂಜೆ ಮಾಡುವಂತ ರೂಪ, ಇನ್ನೊಂದು ಇಡೀ ಸ್ವರ್ಗವನ್ನು ನಿಯಮನೆ ಮಾಡುವಂತ ಭಗವಂತ ರೂಪ. ನಮ್ಮ ಮನೆಯಲ್ಲಿ ನಾವು ಒಂದು ರೂಪವನ್ನ ನಮಗೆ ಬೇಕಾದ ಇಷ್ಟ ದೇವರವನ್ನ ಇಟ್ಟುಕೊಂಡು ಯಾರು ಪೂಜೆ ಮಾಡ್ತೀವೋ ಹಾಗೆ ಇಂದ್ರ ದೇವರ ಅನಂತ ರೂಪಗಳು ಇದ್ರನು ಈ ಇಂದ್ರ ಪದವಿ, ಇಂದ್ರ ಈ ಮೂರು ಲೋಕವನ್ನು ಆಳಬೇಕು, ಆ ಸಾಮರ್ಥ್ಯ ಬೇಕು, ತಾಕತ್ ಬೇಕು ಅವನಿಗೆ. ಅದಕ್ಕೆ ಆ ಸಾಮರ್ಥ್ಯ ಇಂದ್ರತ್ವಕ್ಕೆ ಬೇಕಾದದ್ದು ಏನು ಅಂದ್ರೆ ಐಶ್ವರ್ಯ, ಒಡನ ಇದು ಬೇಕು. ಈ ಒಂದು ತಾನು ಮಾಡಬೇಕಂದ್ರೆ ತನ್ನಿಂದ ಆಗಲ್ಲ, ಭಗವಂತ ತನ್ನಲ್ಲಿ ಇದ್ದು ಮಾಡಿಸ್ತಾನಂತ ಯಾವ ರೂಪವನ್ನ ಯಾವಾಗ್ಲೂ ಆ ಇಂದ್ರ ಪದವಿ ನಿರ್ವಾಹ ಅವನು ಅನೇಕ ಕೆಲಸಗಳು ಮಾಡ್ತಾನೆ. ಇದನ್ನ ಮಾಡೋ ಅವನ ಆ ಸಾಮರ್ಥ್ಯ ಉಂಟು. ಅದು ಮಾಡುವಾಗ ಯಾರನ್ನು ಚಿಂತನೆ ಮಾಡ್ತಾನಂದ್ರೆ ಉಪೇಂದ್ರ ನಮಕ ಭಗವಂತನನ್ನೇ ಚಿಂತನೆ ಮಾಡ್ತಾನಂತ. ಈ ಉಪೇಂದ್ರ ನಮಕ ಭಗವಂತನ ಬಗ್ಗೆ ಹೇಳುವಾಗ ಅಲ್ಲಿ ಹೇಳ್ತಾರ ದಾಸರು ಹೇಳ್ತಾರ, ದಾಸರು ಅಂದ್ರೆ ಜಗನ್ನಾಥ ದಾಸರು, ಇಲ್ಲಿ ಜಗನ್ನಾಥ ದಾಸರು ನಮ್ಗೆ ತಿಳಿಸಿಕೊಡ್ತಾರ ಉಪೇಂದ್ರ ಬೇರೆ ಇಲ್ಲ, ಅಲ್ಲಿ ಇರುವಂತ ಪರಶುರಾಮನು ಬೇರೆ ಇಲ್ಲ, ಇಬ್ರು ಒಂದೇ ಅಂತ ಹೇಳ್ತಾರೆ. ಯಾಕೆಂದ್ರೆ ಆದಿತ್ಯರಲ್ಲಿ ಒಬ್ಬನಾದವನು ಆದಿತ್ಯರು ಇರುವಂತ ಜಾಗೆ, ಆದಿತ್ಯ ಮಕ್ಕಳು ಇವರು, ಆದಿತ್ಯರು ಇಲ್ಲಿ ಇರುವಂತ ಜಾಗೆ. ಆದಿತ್ಯರಲ್ಲಿ ಕೊನೆಯವನಾಗಿ ಬಂದವನು ವಾಮನವನಾಗಿದ್ದಾನೆ. ಆ ಆದಿತ್ಯರು ಅಂದ್ರೆ ಸೂರ್ಯರ ಆಗ್ತಾರೆ. ಆ ಸೂರ್ಯರು ಅಂತ ಬಂದ್ರೆ ಸೂರ್ಯರಲ್ಲಿ ಆ ಬಿಸಿ ಆ ಒಂದು ತಾಕತ್ ಅದು ಇರುತ್ತೆ ಅವರಲ್ಲಿ. ಸೊ ಅಲ್ಲಿ ಇರುವಂತ ಆ ಒಂದು ಬೆಳಗುತ್ತಾ ಇರೋ ಸೂರ್ಯನದಿಂದ ಬಂದ ಒಂದು ತುಣುಕು ಈ ನಾವು ಬಳಸುವಂತ ಅಗ್ನಿ ಅಂತ ಹೇಳ್ತಾರೆ. ಅಗ್ನಿಯಲ್ಲಿ ಇರುವಂತ ಪರಶುರಾಮನಾದಂತ ಆ ಸೂರ್ಯನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆ ಪರಶುರಾಮನೇ ಉಪೇಂದ್ರನಾಗಿ ಅಲ್ಲಿ ಅವನು ಕೂತಿದ್ದಾನೆ ಅಂತಾನು ಹೇಳ್ತಾರೆ ಒಂದು ಕಡೆ. ಸೊ ಇದಕ್ಕೆ ಪ್ರಮಾಣನು ತೋರಿಸ್ತಾರೆ. ಸೊ ಹೀಗೆ ಇಲ್ಲಿ ಅವನಿಗೆ ವಿಶೇಷವಾಗಿರುವಂತದ್ದು ಆ ಉಪೇಂದ್ರ. ಉಪೇಂದ್ರ ಏನು, ವಾಮನ ಏನು ವ್ಯತ್ಯಾಸ ಇದೆಯಾ ಅಂದ್ರೆ ದೇವರ ರೂಪ ಎಲ್ಲವೂ ದೇವರ ರೂಪ, ವಿಶೇಷ ಇದೆ. ಏನು ವಿಶೇಷ ಅಂದ್ರೆ ಒಂದು ಒಂದು ಪ್ರತಿಯೊಂದು ಮನ್ವಂತರದಲ್ಲಿನೂ ಒಬ್ಬೊಬ್ಬ ಇಂದ್ರ ಅಂತ ಇರ್ತಾನೆ. ಈ ಇಂದ್ರನಿಗೆ ಆ ಸಾಮರ್ಥ್ಯ ಇಲ್ಲ, ಆದ ಕಾರಣದಿಂದ ಅವನನ್ನ ಅನುಗ್ರಹ ಮಾಡ್ಲಕ್ಕೆ ಪ್ರತಿ ಮನ್ವಂತರದಲ್ಲಿನೂ ಉಪೇಂದ್ರ ಅಂಬೋ ರೂಪದಿಂದ ಭಗವಂತನೇ ನಿಂತು ಭಗವಂತನೇ ಈ ಕೆಲಸವನ್ನ ಆಯಾ ಮನ್ವಂತ್ರದ ಇಂದ್ರರ ಮೂಲಕ ಮಾಡಿಸ್ತಾನೆ. ಅದು ಉಪೇಂದ್ರ ರೂಪ. ಈ ಉಪೇಂದ್ರನೇ ಈ ಪರ್ಟಿಕ್ಯುಲರ್ ಮನ್ವಂತ್ರ. ನಮ್ಮ ವೈವಶ್ವತ ಮನ್ವಂತ್ರದ ಏನಾಗಿದೆ ಅಂದ್ರೆ ಈ ಉಪೇಂದ್ರನೇ ವಾಮನನಾಗೇನೋ ಬಂದ್ಬಿಟ್ಟಿದ್ದಾನೆ. ಅವನೇ ವಾಮನನಾಗೆ ಬಂದ್ಬಿಟ್ಟ, ಎಲ್ಲ ಇಲ್ಲಿ ಕೋಯಿನ್ಸೈಡ್ ಆಗತ್ತೆ. ಇಂದ್ರ ಪದವಿಯಲ್ಲಿ ಇರುವಂತ ಇಂದ್ರ ನಿಜವಾದ ಶಚಿಪತಿ ಇಂದ್ರನೂ ಆಗಿದ್ದಾನೆ, ಈ ಉಪೇಂದ್ರನೇ ವಾಮನನಾಗುವ ಈ ಮನ್ವಂತ್ರಕ್ಕೆ ಬಂದಿದ್ದಾನೆ. ಇದನ್ನ ಬಿಟ್ಟು ಪ್ರತಿ ಮನ್ವಂತರಕ್ಕೇನು ಇರುವಂತ ಇಂದ್ರರಿಗೆ ಆ ಉಪೇಂದ್ರ ಅಂಬೋ ಇನ್ನೊಂದು ವಿಶೇಷ ರೂಪ ದೇವರದ್ದು ಇದೆ. ಅದೇ ಸ್ಲೈಟ್ ಡಿಫ್ರೆನ್ಸ್ ಉಪೇಂದ್ರ ಮತ್ತು ಆ ವಾಮನಿಗೆ ಒಂದು ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ. ಸೊ ಈ ವಾಮನನ್ನ ಸ್ಮರಣೆ ಮಾಡ್ತಾನೆ. ಮತ್ತು ಇಲ್ಲಿ ಇರುವಂತ ನಿಯಾಮಕ ರೂಪ ಏನು, ಭಗವಂತನ ನಿಯಾಮಕ ರೂಪ ಇಲ್ಲಿ ಯಾವ್ದಿದೆ ಅಂತ ಹೇಳಿದ್ರೆ ಇಲ್ಲಿರುವಂತ ಇರುವಂತ ನಿಯಾಮಕ ರೂಪ ಬಂದು ಆ ಸಂಕರ್ಷಣನ